प्रविश्य मम वाचमिमां प्रसुप्तां सञ्जीवयत्यखिलशक्तिधरस्वधाम्ना अन्यांश्च हस्तचरणश्रवणत्वगादीन् प्राणान् नमो भगवते पुरुषाय तुभ्यं यस्माद् ब्रह्मेन्द्ररुद्रादिदेवतानां श्रियोऽपि च दानस्फूर्तिः सदा तस्मै हरये गुरवे नमः। व्यासाय भवनाशाय श्रीशाय गुणराशये हृद्याय शुद्धविद्याय मध्वाय च नमो नमः। वसतु श्रीमदानन्दतीर्थेन्दुर्नो हृदम्बरे यद्वचश्चन्द्रिका स्वान्तसन्तापं विनिघ्रन्तति। सर्वोत्तमो विष्णुरथो रमा च ब्रह्मा च वायुश्च तदीयपत्न्यम् अन्ये च देवाः सततं प्रसन्नाः हरौ सुभक्तिं मयि सन्दिशन्तु। श्रीगुरुभ्यो नमः। हरिः ओम्। धर्मक्षेत्रे कुरुक्षेत्रे समवेतायुत्सवः मामताः पाण्डवाश्चैव किमकुर्वत सञ्जया। देवं नारायणं नत्वा सर्वदोषविवर्जितं परिपूर्णं गुरुंश्चान्दितार्थं वक्ष्यामि देशतः। गुणगणनिलयं पतिं रमायाः जघदघदहनं च वासवी सूनुं मुनिकुलतिलकं च पूर्णबोधं गुरुमपि परमं गुरुं च मे वन्दे। लक्ष्मीनारायणं नत्वा पूर्णबोधान् गुरूनपि कुर्म श्रीकृष्णगीतायाः भाष्याद्युक्तार्थसङ्ग्रहम्। परमपवित्रवाद श्रीमद्भगवद्गीतेयल्लि ಭಗವಂತನಾದ ಶ್ರೀಕೃಷ್ಣ ಅರ್ಜುನನಿಗೆ ಯಾವುದೇ ಒಂದು ಕಾರ್ಯ ನಡೀಬೇಕಾದ್ರೆ ಐದು ಕಾರಣಗಳು ಬೇಕು ಅಂತ ಕಪಿಲಗೀತೆಯಲ್ಲಿ ಹೇಳಿದೆ ಎಂಬುದನ್ನು ಉಲ್ಲೇಖ ಮಾಡಿದ್ದಾನೆ. ಕಪಿಲ ನಾಮಕನಾಗಿ ಹೇಳಿದ್ದು ತಾನು ಅಲ್ಲೇನೆ, ಇಲ್ಲಿ ಕೃಷ್ಣನಾಗಿ ಮಾತಾಡ್ತಾ ಇದ್ದಾನೆ. ಭಗವಂತನ ರೂಪರೂಪಗಳಲ್ಲಿ ಭೇದ ಇಲ್ಲ. ಅಲ್ಲಿ ದೇವಹೂತಿ ಅನ್ನ ನಿಮಿತ್ತ ಮಾಡಿಕೊಂಡು ಉಪದೇಶ ಮಾಡಿದರೆ ಇಲ್ಲಿ ಅರ್ಜುನನನ್ನು ನಿಮಿತ್ತ ಮಾಡಿಕೊಂಡು ಉಪದೇಶ ಮಾಡ್ತಾ ಇದ್ದಾನೆ. ಆದ್ದರಿಂದ ಭಗವದ್ಗೀತೆಯಲ್ಲಿ ಭಾಗವತದ ಉಲ್ಲೇಖ ಬಂದಂತೆ ಕಪಿಲಗೀತೆಯ ಉಲ್ಲೇಖದಿಂದಾಗಿ ಭಗವದ್ಗೀತೆ ಭಾಗವತವನ್ನು ಹೇಳ್ತಾ ಇರೋದ್ರಿಂದ ಭಾಗವತಾದಿ ಗ್ರಂಥಗಳೆಲ್ಲ ಅತ್ಯಂತ ಮಾನ್ಯವಾದ ಶಾಸ್ತ್ರಗಳು ಅಂತ ಅದಕ್ಕರ್ಥ. ಹಿಂದೆ ಬ್ರಹ್ಮಸೂತ್ರಗಳ ಉಲ್ಲೇಖ ಬಂತು. 13ನೇ ಅಧ್ಯಾಯದಲ್ಲಿ ಪರಮಾತ್ಮ ಹೇಳಿದ್ದಾನೆ, ಬ್ರಹ್ಮಸೂತ್ರ ಪದೈಶ್ಚೈವ ಹೇತು ಮದ್ಭಿಹಿ ವಿನಿಶ್ಚಿತಂ ಅಲ್ಲಿ ಹೇಳಿದ್ದ. ವೇದಗಳ ಬಗ್ಗೆ ಹೇಳಿದ, ವೇದೇಶ್ಚ ಸರ್ವೈರ ಅಮೇವ ವೇದ್ಯ ವೇದಾಂತ ಕೃತ್ ವೇದ ವಿದೇವ ಚಾಹಂ ಅಂತ ಅಲ್ಲಿ ಹೇಳಿಲ್ಲ. ಇಲ್ಲಿ ಭಾಗವತದ ಉಲ್ಲೇಖವನ್ನು ಮಾಡ್ತಾನೆ. ಸಾಂಖ್ಯೆ ಕೃತಾಂತೆಯೇ ಪ್ರೋಕ್ತಾನೆ ಸಿದ್ಧಯೇ ಸರ್ವಕರ್ಮಣ, ಸಕಲ ಕರ್ಮಗಳ ಸಿದ್ಧಿಗೋಸ್ಕರವಾಗಿ ಐದು ಕಾರಣಗಳನ್ನ ಶಾಸ್ತ್ರಗಳು ಹೇಳಿವೆ. ಅದರಲ್ಲಿ ಅಧಿಷ್ಠಾನಂ ತಥಾ ಕರ್ತ ಕರಣಂಚ ಪೃಥಗ್ವಿಧಂ ವಿವಿಧಾಚ ಪೃಥಕ್ ಚೇಷ್ಟ ದೈವಂಚೈ ವಾತ್ರ ಪಂಚಮಂ. ಐದು ಕಾರಣಗಳ ಹಿನ್ನೆಲೆಯಲ್ಲಿ ಪ್ರತಿಯೊಂದು ಕಾರ್ಯ ಆಗ್ತಾ ಇದೆ. ಆಗ ನಮಗೆ ವ್ಯಕ್ತಿ ಇರಬೇಕು, ಅವನಿಗೆ ಸಾಧನವಾದ ಇಂದ್ರಿಯಾದಿಗಳಿರಬೇಕು. ಇಂದ್ರಿಯಗಳಿರಬೇಕು, ಅವುಗಳ ಗಮನ ಏಕಡೆ ಇದ್ರೆ ಕೆಲಸ ಆಗೋದಿಲ್ಲ. ಕಣ್ಣಿಗೆ ಯಾವ ಕಡೆ ನೋಡ್ತಾ ಇದ್ದಾರೆ ವಸ್ತು ಕಾಣದಿಲ್ಲವನಿಗೆ, ಅದಕ್ಕೆ ವಿವಿಧಾಚ ಪೃಥಕ್ ಚೇಷ್ಟ. ಇನ್ನು ಕೆಲವೊಂದು ಹತ್ತಿರದಿಂದ ಕಾಣಿಸುತ್ತೆ, ದೂರದಿಂದ ಕಾಣಿಸುತ್ತೆ. ತೀರ ಹತ್ತಿರ ಇದ್ರೆ ಒಂದಕ್ಕಾಗೋದಿಲ್ಲ, ದೂರ ಇದ್ರೆ ಒಂದಕ್ಕಾಗೋದಿಲ್ಲ. ಅದಕ್ಕೆ ಸರಿಯಾದ ರೀತಿಯಲ್ಲೇ ಇರಬೇಕು. ಅದನ್ನು ವಿವಿಧಾಚ ಪೃಥಕ್ ಚೇಷ್ಟ ಇದೆಲ್ಲ ಯೋಚನೆ ಮಾಡಿದರೆ ಒಂದು ಕೆಲಸ ಆಗಬೇಕಾದ್ರೆ ಎಷ್ಟೆಲ್ಲ ಇದೆ. ಒಂದು ಅವಯವ ತಪ್ಪಿದ್ರೂ ಕೂಡ ಎಷ್ಟೋ ಕೆಲಸ ನಿಂತು ಹೋಯಿತು. ಒಬ್ಬ ವ್ಯಕ್ತಿಯಿಂದ ಹೋದರೆ, ಯಾವುದೋ ಒಬ್ಬ ಅತ್ಯಂತ ಪ್ರಸಿದ್ಧನಾದ ವ್ಯಕ್ತಿ ಮೃತನಾದಾಗ ಓ ಭಾರಿ ನಷ್ಟ ಅನ್ನೋ ಮಾತನ್ನು ಹೇಳುತ್ತಾರೆ. ಆ ಕೆಲಸ ಆಗ್ತಾ ಇತ್ತು, ಇನ್ಮೇಲೆ ಆಗೋದು ಕಷ್ಟ ಅನ್ನೋ ಭಾವನೆಯಿಂದ ಮಾತಾಡುತ್ತಾರೆ. ಹೀಗೆ ಒಂದೊಂದು ಕಡೆಗೆ ನಾವು ಆ ಒಂದು ಪರ್ವ ಕಾಲ ಇರುತ್ತೆ. ಆ ಪರ್ವಕಾಲದಲ್ಲಿರುವ ಮಹತ್ವ ಬೇರೆ ಕಾಲದಲ್ಲಿರುವುದಿಲ್ಲ. ಆ ಕಾಲದಲ್ಲೇ ಆಗುದು ಗ್ರಹಣ ಇತ್ಯಾದಿಗಳಲ್ಲಿ ಪರ್ವಕಾಲ. ಇನ್ನು ಸ್ಥಳ, ಗಂಗಾತೀರದಲ್ಲಿ ಸ್ನಾನಾದಿಗಳನ್ನು ಮಾಡೋದು, ಗಂಗಾತೀರದ ಅನ್ನಿಕವನ್ನು ಮಾಡೋದು, ಗಂಗೆಯಲ್ಲೇ ಸ್ನಾನ ಮಾಡೋದು, ಆ ಸ್ಥಳದಲ್ಲೇ ಆಗಬೇಕು, ಬೇರೆ ಕಡೆ ಮಾಡಿದ್ರಲ್ಲ. ಗಯಾದಲ್ಲಿ ವಿಷ್ಣುಪಾದ, ಮತ್ತು ಉಡುಪಿಯಲ್ಲಿ ಕೃಷ್ಣ, ಇಲ್ಲಿ ಶ್ರೀನಿವಾಸ ತಿರುಪತಿಯಲ್ಲಿ ಇವೆಲ್ಲ ದೇಶದಿಂದಾಗಿ ಬರತಕ್ಕಂಥ ಹಿರಿಮೆ ಇದೆ. ಸ್ಥಳದಿಂದಾಗಿ ಕೆಲವು ಕಡೆಗೆ, ಕಾಲದಿಂದಾಗಿ ಕೆಲವು ಕಡೆಗೆ, ವ್ಯಕ್ತಿಯಿಂದಾಗಿ ಮತ್ತೊಂದು ಕಡೆಗೆ, ಮತ್ತು ವಿವಿಧ ಉಪಕರಣಗಳಿಂದಾಗಿ ಮತ್ತೊಂದು ಕಡೆಗೆ. ಈ ಭಾಷೆ ಪೃಥಕ್ ಚೇಷ್ಟ, ಬೇರೆ ಬೇರೆ ವಿಧವಾದಂತಹ ಈ ಸಲಕರಣೆಗಳಿಂದಾಗಿ ಇನ್ನೊಂದು ರೀತಿ ಎಲ್ಲದರ ಮೇಲೆ ದೈವಂಚೈವಾತ್ರ ಪಂಚಮಂ. ದೇವರು ಮೇಲಿದ್ದಾನೆ, ಅವನ ಅನುಗ್ರಹದಿಂದ ಆಗುದು. ಇಷ್ಟೆಲ್ಲ ಕರ್ಮ ಕಾರ್ಯಗಳನ್ನ ಕಾರಣಗಳನ್ನು ಹೊಂದಿದ ಒಂದು ಕೆಲಸ ಆಗಬೇಕು ಅನ್ನೋದು ಶಾಸ್ತ್ರವೇ ಹೇಳಿರತಕ್ಕಂಥ ವಿಧಿ ಅದು. ಶರೀರ ವಂ ಮನೋಹಿರಿಯತ್ ಕರ್ಮ ಪ್ರಾರಭತೆ ನರಹ ನ್ಯಾಯಂವಾ ವಿಪರೀತಂ ವಾ ಪಂಚೈತೆ ತಸ್ಯ ಹೇತವಹ. ಅದು ಒಳ್ಳೆ ಕೆಲಸ ಇರಬಹುದು, ಕೆಟ್ಟ ಕೆಲಸ ಇರಬಹುದು, ಮಾತಿನ ಕೆಲಸ ಇರಬಹುದು, ದೇಹದ ಕೆಲಸ ಇರಬಹುದು, ಮನಸ್ಸಿನ ಕೆಲಸ ಇರಬಹುದು, ಎಲ್ಲದಕ್ಕೂ ಕೂಡ ಪಂಚೈತೆ ತಸ್ಯ ಹೇತವಹ. ಐದು ಕಾರಣ ಇದ್ರೆ ಕೆಲಸ ಇಲ್ಲದೆ ಹೋದ್ರೆ ಇಲ್ಲ. ಕೆಲಸ ಆಗ್ಲಕ್ಕೂ ಐದು ಬೇಕು, ಕೆಲಸ ಕೆಡ್ಲಕ್ಕೂ ಐದು ಬೇಕು. ಮತ್ತೆ ಒಂದು ಕೆಲಸ ಕೆಡ್ಲಕ್ಕೂ ಕೂಡ ಐದು ಕಾರಣ ಇರಲೇಬೇಕು. ಇಲ್ಲ ಹೇಳಿ ನೀನಾಕೆ ತಪ್ಪು ಮಾಡಿದೆ ಎಂದು ಕೆಲವು ಪ್ರಸಂಗ ಬರ್ತಿರಲಿಲ್ಲ. ವ್ಯಕ್ತಿಯನ್ನ ನೀನಾಕೆ ತಪ್ಪು ಮಾಡದೆ ಈ ಹಿನ್ನೆಲೆಯಲ್ಲಿ ಒಂದು ಕಾರ್ಯ ಕಾರಣಕ್ಕೆ ಎಷ್ಟೆಲ್ಲ ಒಂದು ಕಾರಣ ಸಾಮಗ್ರಿ ಬೇಕು ಅನ್ನೋದನ್ನು ಭಗವದ್ಗೀತೆ ವಿವೇಚನೆ ಮಾಡಿ ಹೇಳ್ತಾ ಇದೆ. ಅದನ್ನು ಬಲ್ಲವರಿಗೇ ಎಂದೂ ಸಹ ತತ್ರೈವಂಸತಿ ಕರ್ತಾರಂ ಆತ್ಮಾನಂ ಕೇವಲಂತೆಯ ತಸ್ಯತಿ ಅಕೃತ ಬುದ್ಧಿತ್ವ ನ ಸತಸ್ಯತಿ ದುರ್ಮತಿ. ಇಷ್ಟೆಲ್ಲ ಸ್ಪಷ್ಟ ವಿಷಯ ಇರಬೇಕಾದ್ರೆ ಆತ್ಮಾನಂ ಕೇವಲಂತೆಯ ನಾನೊಬ್ಬನೇ ಕರ್ತ ಅಂತ ಅವನು ಹೇಳ್ಕೊಳ್ಳುತ್ತಾನೆ. ಅವನು ಅಕೃತ ಬುದ್ಧಿತ್ವ ಬುದ್ಧಿ ಶೂನ್ಯ, ವಿವೇಚನೆ ಇಲ್ಲ ಅವನಿಗೆ. ಆದ್ರಿಂದ ನ ಸತಸ್ಯತಿ ದುರ್ಮತಿ ತಿಳ್ಕೊಂಡು ನಿಜವಾಗಲೂ ಕೂಡ ತಿಳುವಳಿಕೆ ಇಲ್ಲದವನು. ಯಹ ಪಶ್ಯತಿ ಸಹ ನ ಪಶ್ಯತಿ, ಯಾವನು ತಿಳ್ಕೊಳ್ತಾರೋ ಅವನು ತಿಳ್ಕೊಂಡಿಲ್ಲದವನು ಅಂತ. ತಪ್ಪು ತಿಳುವಳಿಕೆ ಅಂದ್ರೆ ಒಂದೇ, ತಿಳ್ಕೊಂಡಿಲ್ಲ ಅಂದ್ರೆ ಒಂದೇನೆ. ಹೀಗೆ ತನ್ನನ್ನು ಮಾತ್ರ ಕರ್ತ ಅಂತ ತಿಳ್ಕೊಡದೆ ಅಹಂಕಾರ ಅಂತ ಕರೀತಾರೆ. ನಾವು ಒಬ್ಬನೇ ಮಾಡಿದೆ ಅಂತ ಅವನು ಹೇಳುತ್ತಾನೆ, ಅದನ್ನು ಅಹಂಕಾರ ಅಂತ ಕರೆದಿತ್ತು. ಎಂದು ಈ ಮಾತನ್ನು ಆಡೋ ಹಕ್ಕು ದೇವರಲ್ಲಿ ಬಿಟ್ಟರೆ ಯಾರಿಗೂ ಇಲ್ಲ. ನಾನು ಒಬ್ಬನೇ ಮಾಡಬಲ್ಲೆ ಅಂತ ಹೇಳೋ ಶಕ್ತಿ ಪರಮಾತ್ಮನಿಗೆ ಮಾತ್ರ ಇದೆ. ಹಿಂದೆ ಬಂದಿದೆ, ಮಯಿ ಸರ್ವಮಿದಂ ಪ್ರೋತಂ ಸೂತ್ರೇ ಮಣಿಗಣ ಇವ ಅಹಂ ಸರ್ವಸ್ಯ ಪ್ರಭವ ಪ್ರಳಯಸ್ತಥ. ಪ್ರತಿಯೊಂದು ಜಗತ್ತಿಗೂ ಹುಟ್ಟು ಸಾವು ಎಲ್ಲದಕ್ಕೂ ನಾನೇ ಕಾರಣ ಅಂತ ಕೃಷ್ಣ ಹೇಳುತ್ತಾನಲ್ಲ, ಸತ್ಯವಾದ ಮಾತು. ನಿಮಿತ್ತ ಮಾತ್ರಂ ಭವ ಸವ್ಯ ಸಾಚಿನ್ ಮಯೈವೈತೆ ನಿಹತಾ ಪೂರ್ವಮೇವ. ನಾನೆಲ್ಲರನ್ನು ಕೊಂಡು ಬಂದು ಆಗಿದೆ ಅರ್ಜುನ, ನಿಮಿತ್ತ ಮಾತ್ರ ನೀನು. ಇದೆಲ್ಲ ನೋಡಿದರೆ ಕೃಷ್ಣ ಸುಮ್ಮನೆ ಹೇಳಿದ್ದಲ್ಲ, ಸತ್ಯವಾದ ಸಂಗತಿ. ದೇವರು ಮಾಡಿಸ್ತಾನೆ ಅಂತ ತಿಳ್ಕೊಳ್ಳಿ ಅಂತ ಹೇಳೋದು ಈ ಕಲ್ಪನೆ ಅಲ್ಲ, ಅದು ವಸ್ತುಸ್ಥಿತಿ ಅಂತ. ವಸ್ತುಸ್ಥಿತಿ ಅದು. ಯಾವುದೋ ಫ್ಯಾಕ್ಟ್ರಿ ಮುಚ್ಚಲಕ್ಕೆ ಅಂತ ಹೋದಾಗ ವರ್ಕರ್ಸ್ ಎಲ್ಲ ಭಾರಿ ದುಃಖ ಪಡ್ತಾರೆ, ಐವತ್ತು ಮುಚ್ಚಬೇಡಿ, ಇಷ್ಟು ಜನಗಳ ಅನ್ನ ಇಲ್ದಾಗ ಆಗತ್ತೆ ಅಂತ ಹೇಳಿದ್ದ. ಅದೊಂದು ನಂಬಿ ಎಷ್ಟು ಜನ ಬದುಕಿರ್ತಾರೆ, ಸಾವಿರಾರು ಜನಗಳು ಬೀದಿ ಪಾಲಾಗ್ತಾರೆ. ಆ ಮಹತ್ವ ಗೊತ್ತಾಯ್ತು. ಕೆಲಸಕ್ಕೆ ಬರದೆ ಹೋದ್ರೆ ಫ್ಯಾಕ್ಟ್ರಿ ಹಾಳಾಗ್ತದೆ, ಫ್ಯಾಕ್ಟ್ರಿ ಮುಚ್ಚಿದ್ರೆ ಕೆಲಸಗಾರ ಹಾಳಾಗ್ತಾರೆ. ಒಂದಕ್ಕೊಂದೊಂದು ಸಂಬಂಧ ಇರೋದೆ. ಈ ಸಂಬಂಧ ಇಷ್ಟೆಲ್ಲ ಇರಬೇಕಾದ್ರೆ ಒಬ್ಬನೇ ಕಾರಣ ಅಂತ ತಿಳ್ಕೊಳ್ಳೋದ್ರೆ ನಾನ ಅಂತ ಯಾರು ಕರೀತಾರೆ? ನಮಗೀಗ ಅರ್ಥ ಆಗಬೇಕಾದ ನಾನು ತಿಳಿದು ನಾನು ಮಾಡ್ತೇನೆ, ನನ್ನಿಷ್ಟ ಅಂತ ಮಾತಾಡ್ತಾನಲ್ಲ, ಈ ಹಕ್ಕು ಯಾರಿಗಿದೆ ಹೇಳಬೇಕೀಗ? ನನ್ನಿಷ್ಟ ಅಂತ ಇಷ್ಟ ಬಂದ ಮಾಡಬಹುದು ಯಾವಾಗ? ತಾನೊಬ್ಬನೇ ಎಲ್ಲ ಮಾಡೋನಾಗಿದ್ರೆ ಖಂಡಿತ ಮಾತಾಡಬಹುದು. ಆದ್ರೆ ನನ್ನಿಷ್ಟ ಅಂತ ಮಾಡಕ್ಕೆ ಬರೋದಿಲ್ಲ. ಫ್ಯಾಕ್ಟ್ರಿ ನನ್ನಿಷ್ಟ ಅಂತ ಹೇಳಕ್ಕೆ ಆಫೀಸನ್ನು ಹೇಳಕ್ ಬರುತ್ತಾ? ಅಲ್ಲಿಗೆ ಆಫೀಸರ್ ಇಷ್ಟ ಹೊತ್ತು ಇವನಿಷ್ಟ ಅಲ್ಲ, ಅವನು ಕೂಡ ರೂಲ್ಸ್ ಪ್ರಕಾರ ಮಾಡ್ತಾ ಇರ್ತಾರೆ ಬಂದಾಗಲ್ಲ. ಅದೇ ಜಗತ್ತೇ ಒಂದು ಭಗವಂತನ ಕಚೇರಿ. ಆದ್ದರಿಂದ ಇಷ್ಟ ಬಂದಾನ ಬರುತ್ತೇನೆ ಅಂತ ಅವನು ಹೇಳ್ತಾನೆ. ನಸತಸ್ಯತಿ ದುರ್ಮತಿ, ಅವನು ಬುದ್ಧಿ ಶೂನ್ಯನಾದವನು, ಬುದ್ಧಿ ಕೆಟ್ಟವನು, ಅವನ ಅವಿವೇಕಿ ಅನ್ನೋದನ್ನು ಭಗವಂತ ಹೇಳುತ್ತಾನೆ. ಸ್ವಲ್ಪ ಯೋಚನೆ ಮಾಡಿದಾಗ ನಾವು ಎಷ್ಟು ಸುಲಭವಾಗಿ ಶಾಸ್ತ್ರಾರ್ಥ ತಿಳಿದಕ್ಕೆ ಸಾಧ್ಯತೆ ಇದೆ. ಮಧ್ಯದ ರೋಡ್ನಲ್ಲಿ ಆಡಳಿತ ಮೇಲ್ನೋಡ್ಕೋತ ಹೋದ್ರೆ ಅವ್ರು ಜನಗಾಗ್ತಾರೆ. ಆ ಕಡೆ ದೊಡ್ಡ ನಿಂದೇನೆ ಅಂತ ಕೇಳುತ್ತಾನೆ, ಯಾರು ಬಂದ್ರೆ ನಿಂದೇನೆ ಅಂತ ಕೇಳಿ ನಿಂದೇನಯ್ಯ ತಿರುಕೇಳ್ತಾರೆ. ನಿಂದೇನಯ್ಯ ನಮಗಲ್ಲ, ನಿಂದೇ ಅಲ್ಲ, ಜ್ಞಾಪಕಟ್ಕೊಂಡು ಹೇಳಬೇಕು ಅವನಿಗೆ. ಹಾಗೆಲ್ಲ ಕೂಲಕ್ಕದನ್ನು ಬರೋದು ಕಿರಿಚಾಲಕ್ಕೆ ಬರೋದಿಲ್ಲ. ದಾರಿರೋ ಜಾತಕ್ಕೋಸ್ಕರ ನೀನು ಒಬ್ಬನೇ ಹೋಗ್ಲಿಕ್ಕಲ್ಲ, ಇವರು ಹೋಗಕ್ಕೆ ಅವಕಾಶ ಮಾಡಿಕೊಟ್ರೆ ಮಾತ್ರ ದಾರಿನೇ ಹೊರತು ಒಬ್ಬನೇ ಹೋದ್ರೆ ದಾರಿ ಅಲ್ಲ. ಆದ್ದರಿಂದ ಶಾಸ್ತ್ರ ಹಾಕಿಕೊಟ್ಟಿರತಕ್ಕಂಥ ಪದ್ಧತಿ ಇದೆಯಲ್ಲ, ಅದಕ್ಕೆ ತಕ್ಕಂತೆ ಅನುಸರಿಸಿ ಬದುಕಿದ್ರೆ ಅದು ನಮ್ಮ ಬದುಕು. ಇಲ್ಲದೆ ಹೋದ್ರೆ ಬದುಕಿಗೆ ಅರ್ಥವೇ ಇಲ್ಲ. ಇದನ್ನೆಲ್ಲ ಯೋಚಿಸಬೇಕು. ಹಿಂದೆ ಒಂದು ಭಾಗ ಬಂದಿತ್ತು, ಒಂದು ಕೈಕಾಲಿಲ್ಲದವರು ಏನಾಗುತ್ತೆ ಅಂತ ಹೇಳೋದಕ್ಕೆ ಮಹಾಭಾರತದಲ್ಲಿ ಭೀಷ್ಮರು ಒಂದು ಕಥೆ ಹೇಳ್ತಾರೆ. ಒಬ್ಬ ಬ್ರಾಹ್ಮಣ ಕುಮಾರ, ಒಬ್ಬ ಎಲ್ಲ ದಾರಿಯಲ್ಲಿ ಹೋಗ್ತಾ ಇರ್ತಾರೆ, ಒಳ್ಳೆ ಋಷಿ ಅವನು, ಪಾಪ ಒಳ್ಳೆ ಸಿದ್ಧ ಪುರುಷ. ಆಗ ಒಂದು ಜೋರಾಗೊಬ್ಬ ವೈಶ್ಯನ ರಥ ಓಡ್ತಾ ಬಂತಂತೆ. ಇವನು ಗಾಬರಿ ಆಗುತ್ತೆ, ಭಕ್ತಂತ ಬಿದ್ದು ಬಿಡ್ತಾನಪ್ಪ. ಇವನು ಹೊತ್ತಲ್ಲ, ಜೋರ ವೆಹಿಕಲ್ ಬರೋದು, ಆ ಕೆಲಸ ಸರ್ಕೊಳ್ಳೋದು ಬೀಳೋದು ನಡೀತಿರೋದೇ ಕೆಲಸ. ಆ ರೀತಿ ಅವನಿಗಾಯ್ತು, ಭಕ್ತಂತ ಬಿದ್ದು ಓಡ್ಕೊಂಡು ಹೋಗ್ಬಿಟ್ಟ ಮುಂದಕ್ಕೆ ಅವನು ರಥನ. ಭಾರಿ ದುಃಖ ಆಯ್ತು, ಅವನು ಸುಮ್ಮನೆ ಕೂತ್ಕೊಂಡು ಬಿಟ್ಟ. ಅನ್ನ ಎಲ್ಲ ನೀರಿಲ್ಲ, ಏನೂ ಇಲ್ಲ, ಸುಮ್ಮನೆ ಕೂತಿದ್ದಾನೆ. ಆ ಹೊತ್ತು ಒಂದು ಮರಿ ಬಂತಂತಲ್ಲಿಗೆ ಅವನು ಮಾತಾಡಿಸ್ತಾ ಇದೆ. ಏನು ಈ ಸುಗುತಿದ್ದೀಯಲ್ಲ, ಏನು ಮಾಡ್ತೀವಿ ಅಂತ ಕೇಳುತ್ತಾರೆ. ನಾನು ಪ್ರಾಣ ಬಿಟ್ಟು ಬಿಡುತ್ತೇನೆ, ನನ್ನ ಬದುಕಿಗೆ ಉಪಯೋಗ ಇಲ್ಲ. ಯಾಕೆ ಏನಾಯ್ತು ನಿನಗೆ ಅಂದ್ರೆ ನನ್ನ ಅವಮಾನವಾಯ್ತು, ನನ್ನ ಪಾಡಿ ನಾನೆಲ್ಲ ಕೂತಿದ್ರೆ ಅವನು ಬಂದು ನಾನು ಅವಮಾನ ಮಾಡಿಬಿಟ್ಟ, ನಾನು ಬೀಳಿಸಿಬಿಟ್ಟ, ನನಗೆ ತೇಜೋವಧೆ ಮಾಡಿದ, ನಾನಿನ್ನು ಬದುಕಿ ಪ್ರಯೋಜನ ಇಲ್ಲ, ನಾನು ಸತ್ತೋಗಿ ಬಿಡ್ತೇನೆ. ಆತ್ಮಹತ್ಯೆಗೆ ಏನೇನೋ ಕಾರಣ, ಇದೇ ಒಂದು ಕಾರಣ ಇದೆ. ಭಾರಿ ಅವಮಾನವಾಯಿತು, ಆತ್ಮಹತ್ಯೆ ಮಾಡಿಕೊಳ್ಳುತ್ತಾನೆ. ಪುರಾಣದಲ್ಲೇ ಬಂದ ಕಥೆ ಇದು, ಒಂದು ಭೀಷ್ಮರು ಹೇಳ್ತಕ್ಕಂಥ ಕಥೆ. ಅದು ಸತ್ತೋಗಿ ಬಿಡ್ತೇನೆ, ಏನು ಇದ್ದೇನು ಉಪಯೋಗ ನಾನೀಗ? ಇಷ್ಟೆಲ್ಲ ತಪಸ್ಸು ಮಾಡಿದ ನನಗೆ ಸ್ವಲ್ಪ ಕೂಡ ಗೌರವ ಇಲ್ಲ ಅಂತ ಹೇಳೋದಾದ್ರೆ ಏನು ಪ್ರಯೋಜನ ಅಂತ ಹೇಳಿದ್ದೀನಿ ಅಂತ. ಆಗ ನರಿ ಹೇಳ್ತಾ ಇದೆ, ಎಷ್ಟು ದಡ್ಡ ಇದ್ದೆ ನೀನೀಗ, ಎಷ್ಟು ಮುನಿ ತಿಳಿದವನು ನೀನು, ನಾನು ಹೇಳಬೇಕಂತ ಕೇಳ್ತಾನೆ. ಈ ದೇಹ ಇದ್ದೇನು ಪ್ರಯೋಜನ ಅವಮಾನವಾಯಿತು ಅಂತ ಹೇಳ್ತೀಯಲ್ಲ, ದೇಹ ಇದ್ದೇನು ಪ್ರಯೋಜನ, ಇವನು ಸನ್ಮಾನ ಮಾನ ತಗೊಂಡು ಏನ್ ಮಾಡ್ತೀಯ ನೀನೀಗ? ನಿನ್ಗೆ ಎಷ್ಟು ಇಂದ್ರಿಯಗಳಿದೆ, ಕೈಕಾಲುಗಳಿದೆ, ಎಷ್ಟೆಲ್ಲ ಅನುಕೂಲತೆ ಇದೆ, ಇಷ್ಟಿರೋ ದೇಹವನ್ನು ಕಳ್ಕೊತೀನಿ ಅಂತ ಹೇಳ್ತೀಯಲ್ಲ, ಸ್ವಲ್ಪ ಜ್ಞಾನ ಇದೆಯಾ ಅಂತ ಬೈತಾನೆ. ಇಂಥ ದೇಹ ಸುಲಭ ಇರ್ತಾರೆ, ಒಂದು 50-60 ಸಾವಿರ ಸಂಬಳ, 50-60 ಲಕ್ಷಗಟ್ಟಲೆ ಸಂಬಳ, ಏನೋ ಬೇಜಾರಾಯ್ತು ರಿಸೈನ್ ಮಾಡ್ತೀರಿ ಅಂತ ಹೇಳಿದ್ರೆ ಬುದ್ಧಿ ಇದೆ ನಿನಗೆ, ಏನೋ ಬೇಗ ಸುಮ್ಮನೆ ಆಗಿಬಿಡು ಸಾಕು, ರಿಸೈನ್ ಮಾಡಿದ್ರೆ ಬಂತಂದ್ ನೀನೆ ಆ 10 ಒಬ್ಬನು ಬಿಟ್ಟರೆ 1,000 ಜನ ಕೇಳಿರ್ತಾರೆ ಅವಳಕ್ಕೋಸ್ಕರ, ನಿನ್ನ ಯಾರು ಕಾಪಾಡ್ತಾರೆ ಆಮೇಲೆ ಅಂತ ಅವತ್ತು ಬಂದು ಹೊಂದ್ಕೊಂಡು ಹೋಗ್ಬೇಕು ಹೊರತು ಹಾಗೆಲ್ಲ ಬಿಟ್ಟು ಹೋಗ್ಲಿಕ್ಕೆ ಬರೋದಿಲ್ಲ. ಅಂದ್ರೆ ದೊಡ್ಡ ಕೆಲಸ ಅವನು ಕೊಡ್ತಾನೆ ಸುಮ್ಮನೆ ನಿನಗೆ ಅಂತ ಹೇಗೆ ಕೇಳ್ತಾರೋ, ದೊಡ್ಡ ಕೆಲಸ ಕೊಡೋದೇ ಎಷ್ಟು ಕಷ್ಟ, ದೇಹ ಕೊಡ ಶಕ್ತಿ ಯಾರಿಗಿದೆ ಇವತ್ತು? ಕೆಲಸ ಏನೋ ಕೊಡೋ ಅಲ್ಲಲ್ಲಿ ನೋಡ್ತಿರ್ತೇವೆ ಕೊನೆ ಪಕ್ಷ, ಆದ್ರೆ ದೇಹ ಕೊಡ ಶಕ್ತಿ ಯಾರ್ಯಾರು ಇದೆಯಾ? ಯಾರ್ಯಾರಿಗೂ ಇಲ್ಲ. ಅಂತ ದೇಹ ನಿನಗೆ ಬಂದಿದೆ, ಮೊದಲೇ ಮುನಿ ನೀನು, ಕೈಕಾಲು ಗಟ್ಟುಮುಟ್ಟಾಗಿದೆ, ಕಣ್ಣು ಕಾಣ್ತಾ ಇದೆ, ಇನ್ನು ಚಿಕ್ಕ ವಯಸ್ಸು ನಿನಗೆ, ನೀನು ಸತ್ತೋಗ್ತೀನಿ ಅಂತ ಹೇಳ್ತೀಯಲ್ಲ, ಬುದ್ಧಿ ಇದೆ ನೀನು ಅಂತ ಬೈತಾನೆ. ಬೈದು ನೋಡು, ಕೈಕಾಲದಿಂದ ಅವ್ರಿಗೆ ಏನಾಗುತ್ತೆ, ಇಂದ್ರಗಳಿಗೆ ಏನಾಗುತ್ತೆ ಗೊತ್ತೇನು? ನನ್ನ ನೋಡು ಅಂತ ಹೇಳುತ್ತೆ ನರಿ, ನನ್ನ ನೋಡು, ನಿನಗಿರೋ ನನ್ನ ಕೈ ಇಲ್ಲ, ನನಗೆ ಎಷ್ಟು ಕಷ್ಟ ಗೊತ್ತಾ, ಒಳ್ಳೆ ಕಿಬಿಕ್ಕಿತ ಕೊಟ್ಟು ವರ್ಷಗಳು ನನಗೆ ಬರೋದಿಲ್ಲ ಅಂತ ಹೇಳುತ್ತೆ. ಬೇರೆ ತನ್ನ ಸ್ಥಿತಿ ನೋಡಬೇಕು, ಇದು ದೇಶಗಳು ಬರೋದಿಲ್ಲ ನನಗಾಗ, ಇನ್ನೊಬ್ರು ಕೊಟ್ಟರೆ ಉಂಟು ನನಗಾಗಿ ಇಲ್ಲವೇ ಇಲ್ಲ, ನನ್ನ ದೇಶಗಳು ಬರೋದಿಲ್ಲ, ಯಾರಾದ್ರೂ ಮಾಡಿದ್ರೆ ತಿನ್ನಬೇಕಷ್ಟೇ ನಾನು, ನನಗೆ ಇತಿಮಿತಿ ಎಷ್ಟು ಗೊತ್ತಾ, ನಿಮಗಂತ ದೇವರನ್ನು ನನಗಿಲ್ಲ, ಆರಾಮಾಗಿದ್ದೀಯಲ್ಲ, ಇಂಥ ಕಣ್ಣು ಕೈಕಾಲಿಕೆ ಇರಲಿಕ್ಕೆ ನಾಶ ಮಾಡ್ಕೋತೇನೆ ಅಂತ ಹೇಳ್ತೀಯಲ್ಲ, ಹಾಗೆಲ್ಲ ಮಾಡ್ಲಿಕ್ಕೆ ಹೋಗಬೇಡ ಅಂತೇಳಿ ಎಲ್ಲ ವಿವೇಕ ಹೇಳುತ್ತಂತೆ. ಆಗ ಅವನಿಗೆ ಒಳ್ಳೆ ಸಮಾಧಾನ ಆಯ್ತು. ಪಾಪ ಅದ್ರ ಕೌನ್ಸಿಲಿಂಗ್ ಅಂತಾರಲ್ಲ, ಆತ ಬಹಳ ದುಃಖ ಪಡ್ತವನಿಗೆ ಸಮಾಧಾನ ಹೇಳಿ ಎಷ್ಟೋ ಕೇಸ ಸಾಲ್ವ್ ಆಗಿಬಿಡುತ್ತೆ. ಸರಿ, ಸತ್ಯ ಹೋಗ್ತಿದ್ದ ನಾವು ತಮ್ಮ ಏನಾದ್ರು ಕೇಳೋ ಅವಕಾಶ ಸಿಕ್ಕದೆ ಹೋಗಿದ್ರೆ ಸತ್ಯ ಹೋಗ್ತಿದ್ದ ಅಂತ ಕೇಳೋ ಅವಕಾಶ ಸಿಕ್ಕಿದ್ದಕ್ಕೆ ಭಾರಿ ಅನುಕೂಲವಾಯಿತು. ಅವನು ಯೋಚನೆ ಮಾಡ್ತಾನೆ, ನಾನೊಬ್ಬ ಮುನಿ, ನನಗೆ ಇದೆಲ್ಲ ಯೋಚನೆ ಮಾಡ್ಲಿಕ್ಕೆ ಆಗಲಿಲ್ಲ, ನೀನೆಲ್ಲ ಯೋಚನೆ ಮಾಡ್ತೀಯಲ್ಲ, ನಿನಗೆ ಹೇಗೆ ಸಾಧ್ಯ ಆಯಿತು ಅಂತ ಕೇಳಿದರೆ, ನಾನು ಬರೀ ನರಿಯಲ್ಲ, ಹಿಂದಿನ ಜನ್ಮದಲ್ಲಿ ನಾನೊಬ್ಬ ಪಂಡಿತನಾಗಿದ್ದೆ ಅಂತ ಹೇಳ್ತಾನೆ. ಬ್ರಾಹ್ಮಣ ಮತ್ತು ಪಂಡಿತರ ಜೊತೆಗೆ ಇದು ಕೆಲವರೆಲ್ಲ ಗಾಬರಿ ಆಗಿಬಿಡುತ್ತದೆ, ಪಂಡಿತರೆಲ್ಲ ಮರಿಗಳಾಗಿಬಿಡ್ತಾರೆ ಅನ್ನಷ್ಟು ಮಟ್ಟಿಗೆ. ಮರಿ ಬುದ್ಧಿ ಅಂತಾರೆಲ್ಲ ಆಟ ಹೇಳ್ತೇನೆ, ದೊಡ್ಡ ಮರಿಗಳಾಗ್ತಾರೆ ಅಂತ ಕೇಳಿದ್ರೆ ಇಲ್ಲ, ನಾನು ಯಾತಕ್ಕೆ ಮರಿಯಾಗಿ ಹುಟ್ಟಿದೆ ಅಂದ್ರೆ, ಆನ್ವಿಕಿ ಆನ್ವೀಕ್ಷಿಕಿ ತರ್ಕವಿದ್ಯಾ ಮನೋರ್ಥಿಕಾಮ್, ಇದು ಕಥೆ ಹೇಳುತ್ತಾನೆ. ನಾನು ತರ್ಕಶಾಸ್ತ್ರವನ್ನು ಓದಿದೆ, ದೇವರನ್ನು ತಿಳ್ಕೊಳ್ಳಿಲ್ಲ, ಧರ್ಮ ತಿಳ್ಕೊಳ್ಳಿಲ್ಲ, ಏನೂ ಇಲ್ಲ, ಇನ್ನೊಬ್ಬರನ್ನು ಬಾಯಿ ಬಿಡೋದನ್ನು ಅಷ್ಟೇ ಕಲಿತೆ ಅಂತ ಹೇಳ್ತಾರೆ. ತರ್ಕಶಾಸ್ತ್ರವೇ ವಾದ್ಯದಲ್ಲಿ ನಾನು ಗೆದ್ದು ಬಿಡೋದು ಅಷ್ಟೇ, ಸುಳ್ಳೇ ಸತ್ಯನು, ನಾನು ಜೋರಾಗ ಕೊಟ್ಟು ಗೆದ್ದು ಬಿಡೋದು, ಇದನ್ನು ಕಲಿತೆ. ನಿರರ್ಥಿಕಾಮ್, ಬೇರೆ ಪ್ರಯೋಜನ ಇಲ್ಲ. ಆನ್ವೇಕ್ಷಿಕೀಂ ಹೇತು ವಿದ್ಯಾಂ, ಬರೀ ಬುದ್ಧಿ ತಕ್ಕಂತೆ ಉಪಯೋಗಿಸೋದಷ್ಟೇನೆ, ಅಲ್ಲಿ ತತ್ವ ಮುಖ್ಯ ಅಲ್ಲ, ಬರೀ ಬುದ್ಧಿ ತೋರಿಸಿ ಗೆದ್ದು ಬಿಡೋದಷ್ಟೇನೆ. ಇಂಥ ವಿದ್ಯೆಯನ್ನು ಓದಿದ್ದರ ಫಲ, ನಾನು ಮರಿಯಾಗಿ ಹುಟ್ಟಿದ್ದೇನೆ, ನಾನು ಪಾಠ ಕಲಿತು ದುಃಖ ಪಡ್ತಾ ಇದ್ದೇನೆ, ನನ್ನ ತತ್ವವನ್ನು ನೀನು ಮಾಡಬೇಡ, ಸರಿಯಾದ ತತ್ವಶಾಸ್ತ್ರಗಳು ಉದ್ಧಾರವಾಗುವ ಅಂತ ಹೇಳಿದಾಗ ಅವನಿಗೆ ಭಾರಿ ಆಶ್ಚರ್ಯವಾಯ್ತದೆ. ಆಚಾರ್ಯ ಮಾತನ್ನು ಬ್ರಹ್ಮಸೂತ್ರ ಭಾಷೆಯಲ್ಲಿ ಕೋಟ್ ಮಾಡ್ತಾರೆ, ಆ ನರಿಯ ಮಾತನ್ನು ಕೋಟ್ ಮಾಡ್ತಾರೆ. ನಾವು ಒಬ್ಬ ಮನುಷ್ಯ ಜೀವನ ಸಾರ್ಥಕ ಮಾಡ್ಕೋಬೇಕು, ದೇಹ ಕಳ್ಕೊಳ್ಳೋಕೆ ಹೋಗಬಾರದು, ದೇಹವನ್ನ ದುರುಪಯೋಗನೇ ಮಾಡ್ಕೊಳ್ಬಾರ್ದು. ನಾನು ದುರುಪಯೋಗ ಮಾಡ್ಕೊಂಡ್ಬಿಟ್ಟೆ, ನೀನು ಹಾಗೆ ಮಾಡಬೇಡ ಅಂತ ಹೇಳಿಬಿಟ್ಟು ಕೊನೆಗೆ ಅವನಿಗೆ ಭಾರಿ ಜ್ಞಾನ ಬಂತು. ಕೃತಜ್ಞತೆ ಹೇಳಬೇಕು ಅಂತ ಹೇಳಕ್ ಹೋಗ್ತಾನೆ, ನನಗೆ ಮಾಯ ಆಗಿಬಿಡುತ್ತೆ ತಕ್ಷಣ, ನರಿ ಮಾಯ ಹೋಗ್ಬಿಡುತ್ತಂತ ಕಡೆ ನೋಡ್ತಾ ನೋಡ್ತಾ ನೋಡ್ತಾನೆ, ಇಂದ್ರದೇವ ತಮ್ಮ ರೂಪ ತೋರಿಸೋದ್ರೆ ನರಿ ನಿಜವಾದ ಇಂದ್ರದೇವರ ರೂಪದಲ್ಲಿ ಬಂದಿದ್ರಂತೆ. ನನಗೆ ಜ್ಞಾನ ಕೊಡ್ಲಿಕ್ಕೆ ಅಂತ ಆ ರೀತಿ ಒಂದು ಉಪದೇಶ ಮಾಡಿ ಹೊರಟೋಗ್ಬಿಟ್ರೆ. ಇದು ಮಹಾಭಾರತ ಇರತಕ್ಕಂಥ ಕಥೆ. ಅಂದ್ರೆ ದೇವತೆಗಳು ನಮ್ಮ ದೇಹದ ಮಹತ್ವವನ್ನ, ಅದು ಇಂದ್ರ ದೇವರು ಇಂದ್ರಿಯಗಳ ಮಹತ್ವವನ್ನೆಲ್ಲ ಹೇಳುತ್ತಾರೆ. ಇಂದ್ರನ್ ಇಂದ್ರಿಯ ಕಾಮಸ್ತು ಅಂತ ಭಾಗವತ ಪುರಾಣ. ಯಾರು ಇಂದ್ರದೇವರ ಆರಾಧನೆಯನ್ನು ಮಾಡುತ್ತಾರೆ ಅವರಿಗೆ ಜೀವನ ಪೂರ್ತಿ ಇಂದ್ರಿಯಗಳಲ್ಲಿ ಪಾಠವಾಗಿರುತ್ತೆ, ಅವನು ಕಣ್ಕರಿ ಕಾಲಿಗೆ ಸಾಯವರೆಗೂ ಗಟ್ಟಿಮುಟ್ಟಾಗಿರುತ್ತಾನೆ ಅಂತ ಅರ್ಥ. ಇಂದ್ರದೇವರ ಬಂದು ಉಪದೇಶ ಮಾಡಿದರೆ ನಮಗನಿಸುತ್ತೆ ನಮ್ಮೆಲ್ಲರಿಗೆ ಯಾಕೆ ಉಪದೇಶ ಮಾಡೋದಿಲ್ಲ, ಅವನಿಗೆ ಯಾಕೆ ಹಾಗೆ ಬಂದರು ಅಂತ ಕೇಳಿದರೆ, ಅವನು ಭಾರಿ ಪುಣ್ಯವಂತ, ಏನೋ ಒಂದು ಆಕಸ್ಮಿಕ ತಪ್ಪಿನಿಂದ ದೇಹ ಕಳ್ಕೊಳ್ಳೋಕೆ ಹೊರಟಿದ್ದ, ಅದಕ್ಕೆ ಉಪದೇಶ ಮಾಡಿದ್ರಷ್ಟೇನೆ. ದಿವಸ ತಪ್ಪು ಮಾಡೋರಿಗೆ ಯಾರು ಹೇಳೋದಕ್ಕೆ ಹೋಗೋದಿಲ್ಲ, ಒಮ್ಮೊಮ್ಮೆ ತಪ್ಪು ಮಾಡಿದವರಿಗೆ ದೇವತೆಯಲ್ಲಿ ಯಾವುದೋ ರೂಪದಲ್ಲಿ ಬಂದು ಜ್ಞಾನ ಕೊಟ್ಟು ಬಿಡ್ತಾರಂತೆ. ಹಾಗಾಯ್ತು, ಅಲ್ಲಿ ಇಂದ್ರಿಯಗಳ ಮಹತ್ವ ಬಂದಿದ್ದೇನೆ. ಪುರಂದರದಾಸರು ಕಣ್ಣು ಕೈ ಕಾಲ್ಕಿವಿ ನಾಲಿಗೆ ಇರಲಿಕ್ಕೆ ಮಣ್ಣು ಮುಕ್ಕಿ ಮರುಳಾಗುವರೆ, ಮಾನವ ಜನ್ಮ ದೊಡ್ಡದು, ಇದ ಹಾನಿ ಮಾಡಲು ಬೇಡಿ ಹುಚ್ಚಪ್ಪ ಗಡಿರ. ಈ ಮಾತು ಅತ್ಯಂತ ಸಾರ್ಥಕವಾದ ಮಾತು. ಆಗ ನಮಗಿದೆಲ್ಲ ಅರ್ಥ ಆಗುತ್ತೆ. ಕರಣಂಚ ಪೃಥಗ್ ವಿಧಂ, ಬೇರೆ ಬೇರೆ ವಿಧವಾದಂಥ ಕರಣ ಇಲ್ಲದೆ ಹೋಗಿದ್ರೆ ಎಷ್ಟು ದುಃಖ ಆಗ್ತಿತ್ತು ಮನುಷ್ಯನಿಗೆ. ಬಟ್ ಎಲ್ಲ ಇದೆ, ಬುದ್ಧಿ ಇಲ್ಲ, ಎಷ್ಟು ಹಿಂದೆ ಬಿಡ್ತಾನೆ ಲೆಕ್ಕ ಹಾಕಿ ಅವನು ನೋಡಂತೆ. ಒಂದೇ ವಯಸ್ಸು, ಅವನ ಸ್ನೇಹಿತ ಎಲ್ಲೋ ಮೇಲೆ ಹೋಗ್ಬಿಟ್ಟಿರ್ತಾನೆ ಅಧಿಕಾರಿ. ಇವನು ನೋಡಿದ್ರೆ ಯಥಾ ಪ್ರಕಾರ ಏನೋ ಕೆಲಸ ಮಾಡ್ಕೊಂಡಿರ್ತ ನೋಡಿದ್ರೆ ಅವನ ಬುದ್ಧಿ ಅಂತ ಹೋದಾನೆ ಹೋಗ್ಲಿಲ್ಲ. ಎಲ್ಲ ಹೋಗಿದೆ ಹೈಟೈಟಿ ಹಿಂದೆ ಜಾಸ್ತಿ ಪಾಪ ಅವಂದೇ ಕಡಿಮೆ, ಅಷ್ಟು ಮೇಲೆ ಹೋಗ್ಬಿಟ್ಟಿದ್ದಾನೆ. ಅದಕ್ಕೆ ಬುದ್ಧಿಯನ್ನ ಆಸ್ತಿ ಹಿಂದೆ ಹೋಗಿದ್ರೆ ಮನುಷ್ಯನ ಸ್ಥಿತಿ ಏನಾಗುತ್ತೆ ಅನ್ನೋದು ಸಾಕ್ಷಿ ಇದೆ. ಒಂದು ಬುದ್ಧಿಯನ್ನು ಬಿದ್ದು ಬಿಟ್ರೆ ಅಷ್ಟು ಮೇಲೆ ಹೋಗ್ತಾನೆ.